భ్రమం భంగరహితం అజడం విమలం సదా ఆనందతీర్థమతులం భజేతాపత్రయాపహం నిత్యా సిద్ధాంత దుద్ధాంత విద్వాంసన విచక్షణ చైతీర్థాకృతనిర్భాసతాం నోహృదంబరే అర్థికల్పిత కల్పోయం ప్రత్యర్థి గతకేసరి వ్యాసతీర్థ గురుర్భూయాత్ అస్మదిష్టాత్ సిద్ధయే తపో విద్యా విరక్త్యాది సద్గుణోగాకరానహం వాదిరాజ గురు నుండే హైగ్రీవరాశయా పూజ్య రాఘవేంద్రాయ సత్యసమ్మరతాయ భరతాం కల్పవృక్షాయ నమతాం కామధేనవే దుర్వాది ధాంతవే వైష్ణవేందీవరేందవే శ్రీ రాఘవేంద్రవే నమోచింతయాళవే ఆపాదమౌళి పర్యంతం గురునామాప్తి స్మరే తేన విఘ్నా ప్రణశ్యంతి సిద్ధించమనవరతః హరి ఓం శ్రీ గురుభ్యో నమః. ನಾವು ಆರನೇ ಅಧ್ಯಾಯ ಸಿಕ್ಸ್ತ್ ಚಾಪ್ಟರ್ ಭಗವದ್ಗೀತೆಯಲ್ಲಿ ಮಾಡ್ತಾ ಇದ್ದೀವಿ. ಆರನೇ ಅಧ್ಯಾಯದಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ 31ನೇ ಶ್ಲೋಕ 31st verse ಅದನ್ನು ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಸಿಕ್ಸ್ತ್ ಚಾಪ್ಟರ್ 31st verse. ಸರ್ವಭೂತಸ್ಥಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿ ಮಯಿ ವರ್ತತೆ ಅನ್ನೋ ಶ್ಲೋಕವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಭಗವಂತನನ್ನು ಸರ್ವಭೂತಸ್ಥಿತಂ ಯೋ ಮಾಂ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಸರ್ವಭೂತ ಸ್ಥಿತಂ ಎಲ್ಲ ಪ್ರಾಪ್ತಿಯುಗಿರುವಂತಹ ಮಾಂ ನನ್ನನ್ನು ಯಹ ಯಾರಾದರೆ ಏಕತ್ವ ಆಸ್ಥಿತ ಭಜತಿ. ಏಕತ್ವ ಆಸ್ಥಿತ, ಏಕತ್ವ ಆಸ್ಥಿತ ಅಂದ್ರೆ ಸರ್ವತ್ರ ಏಕಯೇವ ಈಶ್ವರ ಇತಿ ಸ್ಥಿತ ಅಂತೇಳಿ, ಭಗವಂತನೇ ಎಲ್ಲರಲ್ಲಿಯೂ ಉತ್ತಮನಾಗಿರುವ ಭಗವಂತ ಏಕರೀತಿಯಲ್ಲಿ, ಏಕ ಅನ್ನೋದು ಏಕ ರೀತಿಯಲ್ಲಿ ಒಂದೇ ರೀತಿಯಲ್ಲಿದ್ದಾನೆ, ಏಕ ಸರ್ವೋತ್ತಮನಾಗಿದ್ದಾನೆ. ಏಕ ಏವ ಭಗವಂತನ ಏಕತ್ವ, ಎರಡು ವಿಧವಾದ ಏಕತ್ವ, ಏಕತ್ವ ಸರ್ವೋತ್ತಮತ್ವ, ಏಕತ್ವ ಏಕ ರೀತಿಯಲ್ಲಿರುವಂತಹದ್ದು. ಇಂತಹ ಭಗವಂತ ಒಬ್ಬನೇ, ಅವನು ಸಮಾನ ಅಂದ್ರೆ ಅವನ ರೂಪಗಳೆಲ್ಲವೂ ಸಮಾನವಾಗಿದೆ. ಸೊ ಅಂಥೇಳಿ ಈ ಏಕತ್ವ ಶಬ್ದ ಎರಡನ್ನು ತೋರಿಸಿಕೊಡುತ್ತೆ. ಭಗವಂತ ಏಕತ್ವ ಸರ್ವೋತ್ತಮತ್ವದಿಂದ ಇದ್ದಾನೆ, ಏಕತ್ವ ಏಕ ರೀತಿಯಲ್ಲಿ ಇದ್ದಾನೆ ಅಂದ್ರೆ ಸಮಾನವಾದ ಭಗವಂತನು, ಅಂದ್ರೆ ಸರ್ವ ರೂಪಗಳು, ಭಗವಂತನ ರೂಪಗಳು ಎಲ್ಲ ಪ್ರಾಣಿಗಳಲ್ಲಿಯೂ ಸಮಾನವಾಗಿ ಸರ್ವೋತ್ಕೃಷ್ಟತ್ವವನ್ನೇ ತಾಳಿರುತ್ತೆ. ಪ್ರಾಣಿಗಳಲ್ಲಿ ಸರ್ವೋತ್ಕೃಷ್ಟತ್ವ ಬರದೇ ಇರಬಹುದು, ಆದರೆ ಆ ಪ್ರಾಣಿಗಳಲ್ಲಿರುವ ಭಗವದ್ ರೂಪಗಳಲ್ಲಿ ಸಮಾನವಾದ ಸರ್ವೋತ್ಕೃಷ್ಟತ ಸರ್ವೋತ್ತಮತ್ವ ಇದೆ ಅಂತೇಳಿ. ಅಂದ್ರೆ ಎಲ್ಲ ಜೀವಿಗಳಲ್ಲಿಯೂ ನಿಯಾಮಕನಾಗಿರುವ ಭಗವಂತನು ಅವನು ಸಮಾನನಾಗಿದ್ದಾನೆ, ಏಕರೀತಿಯಲ್ಲಿ ಇದ್ದಾನೆ ಅಂತ ಯಾರಾದರೆ ಭಗವಂತನನ್ನು ಭಜತಿ ಸೇವೆ ಮಾಡುತ್ತಾರೆಯೋ ಅಂತಹ ಯೋಗಿ ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಸರ್ವಥಾ ಸರ್ವ ವಿಧಗಳಿಂದಲೇ, ಅಂದ್ರೆ ಹೇಗಿದ್ದರು, ನ್ಯಾಯ ಮಾರ್ಗದಲ್ಲಿದ್ರು ಅನ್ಯಾಯ ಮಾರ್ಗದಲ್ಲಿರೂ, ಒಳ್ಳೆ ಕೆಲಸ ಮಾಡಿದ್ರು ಕೆಟ್ಟ ಕೆಲಸ ಹೇಗೆ ಮಾಡಿದ್ರು, ಸಯೋಗಿ ಮೈವತ್ತ, ಆ ಯೋಗಿ ಆದವನು ಅಂದ್ರೆ ಆ ಅಪರೋಕ್ಷ ಜ್ಞಾನಿ ನನ್ನನ್ನೇ ಹೊಂದುತ್ತಾನೆ. ಇಲ್ಲಿ ಇಲ್ಲಿ ಅಪರೋಕ್ಷಂ ಪಶ್ಯತಃ ಜ್ಞಾನ ಫಲಂ ನೇದಮಿತ್ಯರ್ಥ ಅಂತೇಳಿ, ಅಂದ್ರೆ ಈಗ ಇಲ್ಲಿ ಅಪರೋಕ್ಷ ಜ್ಞಾನಿಯಾದವನಿಗೆ ಜ್ಞಾನ ಫಲವಾದಂತಹ ಮೋಕ್ಷ ನಿಶ್ಚಯವಾಗಿ ಸಿಗುತ್ತೆ. ಗ್ಯಾರಂಟೀಡ್ ಮೋಕ್ಷ ಫಾರ್ ಅನ್ ಅಪರೋಕ್ಷ ಜ್ಞಾನಿ ಅನ್ನೋದು ಹೇಳ್ತಾ ಇದ್ದಾರೆ. ತಥಾಪಿ ಪ್ರಾಯ ನ ಅಧರ್ಮಂ ಕರೋತಿ ಕುರುವದಸ್ತು ಮಹಚ್ಚೇತು ದುಃಖ ಸೂಚಕಂ ಭವತಿ ಇತ್ಯುಕ್ತಂ ಪುರಸ್ತಾತಃ. ಅಂದ್ರೆ ಆ ಅಪರೋಕ್ಷ ಜ್ಞಾನಿಯಾದವನು ಸಾಮಾನ್ಯತಃ ಅಧರ್ಮವನ್ನು ಮಾಡೋದಿಲ್ಲ. ಅವನು ಯಾವಾಗಲೂ ಕೂಡ ಅಧರ್ಮ ಅನು ಸುಮ್ಮನೆ ಮನಸ್ಸಿಟ್ಟು ಮಾಡೋದಿಲ್ಲ. ಭಕ್ತನ ಭಗವಂತ ಭಕ್ತನಾದವನು ಆ ಭಗವಂತನಲ್ಲಿ ಹಾಗೆ ಅಧರ್ಮ ಆಚರಿಸಿದ್ರು ಕೂಡ ಅಪರೋಕ್ಷ ಜ್ಞಾನಿಗೆ ಜ್ಞಾನ ಫಲವಾದ ಮೋಕ್ಷ ನಿಶ್ಚಯ, ಮುಕ್ತಿಯಲ್ಲಿ ಆನಂದ ಆಗತ್ತೆ. ಅಂದ್ರೆ ಸಾಮಾನ್ಯವಾಗಿ ಅವನು ಅಧರ್ಮವನ್ನು ಆಚರಿಸದೇ ಇದ್ದರೂ ಕೂಡ ಯಾವುದೋ ಒಂದು ಪ್ರಾರಬ್ಧ ವಶದಿಂದ ಅಧರ್ಮವನ್ನು ಆಚರಿಸಿದರೂ ಅವನಿಗೆ ಅದರಿಂದ ಒಂದು ದುಃಖ ಹ್ರಾಸ ಅಂದ್ರೆ ಆ ಬೋನಸ್ ಮೋಕ್ಷದ ಆನಂದದಲ್ಲಿ ಬೋನಸ್ ಕಮ್ಮಿ ಆಗುತ್ತೆ ಅಷ್ಟೇ ಹೊರತು ಮೋಕ್ಷ ಅಂತೂ ಸಿಗೇ ಸಿಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ನಮಗೆ ಒಂದು ಸಂಶಯ ಬರಬಹುದು, ಏನಂತ ಹೇಳಿದರೆ ಅಪರೋಕ್ಷ ಜ್ಞಾನ ಬಂದಾಗ, ಯಾರಿಗಾದ್ರೆ ಅಪರೋಕ್ಷ ಜ್ಞಾನ ಸಿದ್ಧವಾಗುತ್ತೋ, ಅಪರೋಕ್ಷ ಜ್ಞಾನ ಬಂದಾಗ ಸಂಚಿತ ಆಗಾಮಿಗಳು ಪೂರ್ತಿಯಾಗಿ ಹೊಟ್ಟೋಗತ್ತೆ, ಸಂಚಿತ ಎಲ್ಲ ಸುಟ್ಟೋಗತ್ತೆ, ಆಗಾಮಿಯ ಒಂದು ಸ್ಪರ್ಶ ಇರೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಅಂದ್ರೆ ಅರ್ಥ ಏನು, ಅವನು ಅಪರೋಕ್ಷ ಜ್ಞಾನ ಆದ ಮೇಲೆ ಮಾಡುವ ಕರ್ಮಗಳಿಗೆ ಅವನು ಯಾವ ಫಲವನ್ನು ಅನುಭವಿಸುವುದಿಲ್ಲ ಅಂತ ಹೇಳಿದಂತಾಯ್ತು. ಅಂದ್ರೆ ಅಪರೋಕ್ಷ ಜ್ಞಾನ ಬಂದವನು ಅವನು ಅಧರ್ಮ ಮಾರ್ಗದಲ್ಲಿ ನಡೆದರೆ ಅವನಿಗೆ ಆನಂದ ದುಃಖ ಆನಂದ ಹ್ರಾಸ ಅಂದ್ರೆ ಆವಾಗ ದುಃಖ ಬರೆಯದು ಆನಂದ ಹ್ರಾಸ ಆಗುತ್ತೆ, ಮೋಕ್ಷದ ಸುಖದಲ್ಲಿ ಕಮ್ಮಿ ಆಗುತ್ತೆ, ಬೋನಸ್ ಕಮ್ಮಿ ಆಗುತ್ತೆ, ಮೋಕ್ಷದ ಆನಂದದ ಹ್ರಾಸ ಆಗುತ್ತೆ ಅಂತ ಹೇಳಿದರೆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಮಾಡಿದ ಕರ್ಮಗಳಿಗೆ ಫಲ ಸಿಕ್ಕಿದಂತಾಯ್ತು ಅಂದ್ರೆ ಆಗಾಮಿ ಇದ್ದಂತೆ ಆಯ್ತು. ಆಗಾಮಿ ಫಲ ಅಂದ್ರೆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಮಾಡಿದ ಕರ್ಮಗಳಿಗೂ ಈ ಅಪರೋಕ್ಷ ಜ್ಞಾನಿ ಫಲವನ್ನು ಅನುಭವಿಸುತ್ತಾ ಇದ್ದಾನೆ ಮೋಕ್ಷದಲ್ಲಿ ಬರುವ ಆನಂದದ ಹ್ರಾಸದಿಂದ. ಅಂದ್ರೆ ಆ ಸಂಚಿತ ಆಗಾಮಿಗಳು ಇಲ್ಲದೇ ಇರುವುದು ಅನ್ನುವ ಒಂದು ಪ್ರಮೇಯಕ್ಕೆ ಭಂಗ ಬರ್ತಾ ಇದಲ್ಲವಾ ಅಂತ ಸಂಶಯ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಲ್ಲಿ ಮಹಚ್ಚೇತು ಅಂದ್ರೆ ಅವರು ಮಾಡಿದ ಅಪರಾಧ ದೊಡ್ಡದಾದರೆ, ಮಹತ್ತಾದರೆ ಅದು ದುಃಖ ಸೂಚಕಂ ಭವತಿ. ದುಃಖ ಸೂಚಕ ಅಂದ್ರೆ ಅವರಿಗೆ ಆಗ ಅಪರೋಕ್ಷ ಜ್ಞಾನ ಆದ ಮೇಲೆ ಮಾಡಿದ ಆ ಕರ್ಮಗಳಿಗೆ ಫಲ ಸಿಗ್ತಾ ಇದಂತಲ್ಲ, ಅವರಿಗೆ ಪ್ರಾರಬ್ಧ ಯಾವಾಗಲೇ ಪ್ರಾರಬ್ಧವನ್ನು ಯಾರು ತಪ್ಪಿಸಿಕೊಳ್ಳಕ್ಕಾಗೋದಿಲ್ಲ, ಪ್ರಾರಬ್ಧದ ಫಲದಿಂದ ಅವರು ಅಪರೋಕ್ಷ ಜ್ಞಾನ ಬಂದ ಮೇಲೂ ಒಂದು ಮಹತ್ತಾದ ತಪ್ಪು ಕೆಲಸವನ್ನು ಮಾಡಬಹುದು. ಆ ಮಹತ್ತಾದ ತಪ್ಪು ಕೆಲಸವನ್ನು ಮಾಡುವುದು ಪ್ರಾರಬ್ಧದ ಕಾರಣದಿಂದ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಅವರಿಗೆ ಅದು ಮಾಡ್ತಾ ಇರೋ ಮಹತ್ತಾದ ಅಪರಾಧ ಮಾಡ್ತಾ ಇರೋದು ದುಃಖ ಸೂಚಕವೇ ಅಂದ್ರೆ, ಇಟ್ ಈಸ್ ಓನ್ಲಿ ಅನ್ ಇಂಡಿಕೇಟರ್ ಬಟ್ ಇಟ್ ಈಸ್ ನಾಟ್ ದ ಕಾಸ್. ಆನಂದದ ಹ್ರಾಸಕ್ಕೆ, ಮೋಕ್ಷದಲ್ಲಿ ಬರುವ ಆನಂದ ಹ್ರಾಸ, ಡಿಕ್ರಿಮೆಂಟ್ ಆಫ್ ದಿ ಜಾಯ್, ದ ಬ್ಲಿಸ್ ಇನ್ ಮೋಕ್ಷ ಈಸ್ ಆನ್ ಅಕೌಂಟ್ ಆಫ್ ದಿ ಪ್ರಾರಬ್ಧ ಓನ್ಲಿ. ಆದರೆ ಆ ಅಪರೋಕ್ಷ ಜ್ಞಾನ ಆದ ಮೇಲೆ ಅವರು ಮಹತ್ತಾದ ಅಪರಾಧವನ್ನು ಮಾಡುವುದು ಕೇವಲ ದುಃಖ ಸೂಚಕ, ಇಟ್ ಈಸ್ ಓನ್ಲಿ ಅನ್ ಇಂಡಿಕೇಟರ್ ಅಂತ ಹೇಳಿ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಕಾರಣದಿಂದ ಅವರಿಗೆ ಸಂಚಿತ ಆಗಾಮಿಗಳ ಲೇಪ ಇಲ್ಲ ಅನ್ನೋದು ಅದು ನಿಶ್ಚಯ, ಅಂದ್ರೆ ಅದಕ್ಕೆ ಏನು ಆ ಪ್ರಮೇಯಕ್ಕೆ ಯಾವ ಭಂಗವೂ ಇಲ್ಲ ಅಂತ ಹೇಳಿದ್ರು. ಕುರುವತಸ್ತು ಮಹಚ್ಚೇತ ದುಃಖ ಸೂಚಕಂ ಭವತಿ ಇತ್ಯುಕ್ತ ಪುರಸ್ತಾತ್ ಆಹತ ಅಂತ ಹೇಳಿ ಅದನ್ನೇ ಕೋರ್ಟ್ ಕೂಡ ಹೇಳ್ತಾ ಇದ್ರು ಆಚಾರ್ಯರು ಸ್ಮೃತಿ ಪುರಾಣದಿಂದ. ಕದಾಚಿದಪಿ ನಾ ಧರ್ಮೇ ಬುದ್ಧಿರ್ ವಿಷ್ಣು ದೃಶಾಂ ಭವೇತ್ ಪ್ರಮಾದಾತ್ತು ಕುತಂ ಪಾಪಂ ಸ್ವಲ್ಪಂ ಭಸ್ಮೀ ಭವಿಷ್ಯತಿ ಆದಿರಾದೈಸ್ ತಥಾ ದೇವೈಹಿ ಋಷಿ ಕ್ರಿಯತೆ ಕೀಯತ್ ಬಾಹುಲ್ಯಾತ್ ಕರ್ಮಣಸ್ತೇಷಾಂ ದುಃಖ ಸೂಚಕಮೇವ ತತ್ ಇತಿ ಅಂತ ಹೇಳಿದ್ರೆ, ಕದಾಚಿದಪಿ ಯಾವಾಗಾದರೂ ನ ಅಧರ್ಮೇ ಬುದ್ಧಿ ವಿಷ್ಣು ದೃಶಾಂ ಭವೇತ್, ಯಾವಾಗಲೂ ಕೂಡ ಅಧರ್ಮ ಮಾರ್ಗದಲ್ಲಿ ವಿಷ್ಣು ಭಕ್ತರಿಗೆ ಆ ಮನಸ್ಸು ಹೋಗುವುದಿಲ್ಲ, ಆ ಬುದ್ಧಿ ಅವರಲ್ಲಿ ಅಧರ್ಮ ಮಾರ್ಗದಲ್ಲಿ ಅವರಿಗೆ ಬುದ್ಧಿ ಹೋಗೋದಿಲ್ಲ. ಪ್ರಮಾದ ಅತ್ತು ಯಾವುದೇ ಒಂದು ಪ್ರಮಾದ ಅಂದ್ರೆ ಏನು, ಒಂದು ಪ್ರಾರಬ್ಧ ಕರ್ಮದ ವಶದಿಂದ ಕೃತಂ ಪಾಪಂ ಸ್ವಲ್ಪಂ ಭಸ್ಮಿ. ಆ ಪ್ರಾರಬ್ಧ ಎರಡು ವಿಧವಾದ ಪ್ರಾರಬ್ಧ, ಒಂದು ಅವರು ಆ ಪ್ರಾರಬ್ಧದ ಮೂಲಕವಾಗಿ ಒಂದು ಅಲ್ಪವಾದ ಪಾಪವನ್ನು ಮಾಡಬಹುದು, ಆವಾಗ ಅದು ಭಸ್ಮಿ ಆಭವತಿ, ಅದು ಭಸ್ಮ ಸುಟ್ಟು ಹೋಗುತ್ತೆ, ಅದರ ಲೇಪವೇ ಇರೋದಿಲ್ಲ. ಅದು ದೊಡ್ಡದಾದರೆ ಆ ಪ್ರಮಾದ ವಶದಿಂದ ಅಂದ್ರೆ ಆ ಅವರು ಮಾಡಿದಂತಹ ಪ್ರಾರಬ್ಧ ಕರ್ಮದ ಫಲದಿಂದ ಅದರ ಅವರು ದೊಡ್ಡದಾದ ಮಹತ್ತಾದ ಪಾಪವನ್ನು ಮಾಡಿದೆ. ಆದಿರಾಜೈಹಿ ತಥಾ ದೇವೈಹಿ ಅಂದ್ರೆ ಆದಿರಾಜೈಹಿ ತಥಾ ದೇವೈಹಿ ಅಂತ ಹೇಳಿದರೆ ಅಲ್ಲಿ ಮುಂದೂಗಿರು ಮಾಡಿದಂತಹ ಅವರು ದೊಡ್ಡ ದೊಡ್ಡ ಸೌಭರ್ಯಾದಿ ಜ್ಞಾನಿಗಳವರೆಲ್ಲ ಮಾಡಿದ್ದಾರೆ, ಋಷಿಗಳು ಅವರೆಲ್ಲರೂ ಕೂಡ ಮಾಡಿದಂತಹ ಆ ಕರ್ಮಗಳು ಕೆಲವು ಅವರಿಗೆ ದುಃಖ ಸೂಚಕ ಮಾತ್ರ ಆಗತ್ತೆ ಅಂತೇಳಿ ಆ ವಿಧವಾಗಿ ಅಂದ್ರೆ ಇಲ್ಲಿ ಪ್ರಾಚೀನ ಆದಿರಾಜ ಅಂದ್ರೆ ಪ್ರಾಚೀನ ರಾಜರು ಅಂದ್ರೆ ಮೋಕ್ಷ ಯೋಗ್ಯರಾದಂತಹ ರಾಜರು, ಮೋಕ್ಷ ಯೋಗ್ಯರಾದಂತಹ ದೇವತೆಗಳು, ಮೋಕ್ಷ ಯೋಗ್ಯರಾದಂತಹ ಋಷಿಗಳು ಮಹತ್ತಾದಂತಹ ಅಧರ್ಮವನ್ನು ಮಾಡಿದರೆ ಅವರ ಪ್ರಾರಬ್ಧ ಕರ್ಮ ಅಷ್ಟು ಪ್ರಬಲವಾಗಿ ಇರುವ ಕಾರಣದಿಂದ ಅವರು ಅದನ್ನು ಮಾಡಿದ್ದಾರೆ, ಆ ತಪ್ಪು ಕೆಲಸವನ್ನು, ದೊಡ್ಡ ತಪ್ಪು ಕೆಲಸವನ್ನು ಮಾಡಿದ್ದಾರೆ. ಆ ದೊಡ್ಡ ತಪ್ಪು ಕೆಲಸ ಮಾಡಿದಕ್ಕೆ ಫಲ ಅಲ್ಲ, ಅದು ದುಃಖ ಸೂಚಕವೇ, ಅವರ ಪ್ರಾರಬ್ಧ ಕರ್ಮದಿಂದ ಅವರಿಗೆ ಆ ಮೋಕ್ಷದ ಆನಂದದಲ್ಲಿ ಹಾಸ ಉಂಟಾಗತ್ತೆ ಅಂಥೇಳಿ. ಅಂದ್ರೆ ಲೋಕದಲ್ಲಿ ಜನರು ಮಾಡುವಂತಹ ಮೈತ್ರಿನಾದ ಕ್ರಮಗಳು ಬಹಳವಾದ್ದರಿಂದ ಅದನ್ನು ನೋಡಿ ಚಿತ್ತಕ್ಷೋಭೆಯನ್ನು ಉಂಟಾಗುತ್ತೆ ಅವರಿಗೆ, ಅವೆಲ್ಲವೂ ದುಃಖ ಸೂಚಕವೇ. ಸೌಹರ್ಯಾದಿಗಳಂತಹ ಜ್ಞಾನಿಗಳು ಆ ಕರ್ಮಗಳನ್ನು ಮಾಡಿರಬಹುದು, ಅದು ಅವರಿಗೆ ದುಃಖ ಸೂಚಕವೇ ಅಷ್ಟೇ ಹೊರತು ಅವರು ಅಪರೋಕ್ಷದ ಪಡೆದ ಮೇಲೆ ಮಾಡಿದ ಕರ್ಮಗಳ ಫಲವಲ್ಲ ಅಂತೇಳಿ ಇಲ್ಲಿ ನಮಗೆ ಆಚಾರ್ಯರು ಕ್ಲಾರಿಫೈ ಮಾಡ್ತಾ ಇದ್ದಾರೆ ಭಾಷ್ಯದ ಮೂಲಕವಾಗಿ. ಸರ್ವಭೂತಸಿತಂ ಯೋಮಾಂ ಭಜತಿ ಏಕತ್ವಮಾಶ್ರಿತ ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ, ನಿಯತವಾದ ಮೋಕ್ಷದ ಸುಖ ಅವರಿಗೆ ಸಿಗತ್ತೆ ಅಪರೋಕ್ಷ ಜ್ಞಾನಿಗಳಿಗೆ ಅಂತ ಹೇಳಿದ್ದಾರೆ. ಸರ್ವತ್ರ ವಿಷ್ಣುರೇಕ ಇತಿ ಸ್ಥಿತಃ, ತಾತ್ಪರ್ಯದಲ್ಲಿ ಏಕತ್ವಮಾಸ್ತ ಅಂದ್ರೆ ಎಲ್ಲ ಪ್ರಾಣಿಗಳಲ್ಲಿಯೂ ಒಬ್ಬನೇ ಪರಮಾತ್ಮ, ಸರ್ವೋತ್ತಮನಾದ ಪರಮಾತ್ಮ, ಪರಮಾತ್ಮ ಒಬ್ಬನೇ ಸರ್ವೋತ್ತಮನಾಗಿ ನಿಯಾಮಕನಾಗಿ ಸಮಾನ ರೀತಿಯಲ್ಲಿ ಇದ್ದಾನೆ ಅಂತ ತಿಳಿದವನು ಯಾರಿದ್ರೆ ಅವನಿಗಂತಹ ಒಂದು ಒಳ್ಳೆ ಸ್ಥಿತಿ ಸಿಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಸಮದೃಷ್ಟಿ, ಸಮದರ್ಶನ, ಭಗವಂತನ ರೂಪಗಳಲ್ಲಿ ಸಾಮ್ಯವನ್ನು, ಸಮಾನತ್ವವನ್ನು ಕಾಣುವುದು ಒಂದು ಸಮದರ್ಶನ. ಆ ಸಮದರ್ಶನಕ್ಕೆ ಇನ್ನೊಂದು ಅರ್ಥವೂ ಇದೆ, ಅದನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಏನಂದ್ರೆ ಆತ್ಮ ಔಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ ಅಂತೇಳಿ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋಚನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ ಅಂತ ಹೇಳಿದರೆ, ಆತ್ಮ ಔಪಮ್ಯೇನ, ಆತ್ಮ ಅಂದ್ರೆ ತನಗೆ ಉಪಮ ಹೋಲಿಸುವುದರ ಮೂಲಕವಾಗ, ಅಂದ್ರೆ ಯಾರಾದ್ರೆ ತನಗೆ ಹೇಗೆ ಸುಖ ದುಃಖಗಳು ಇರತ್ತು, ಅಂದ್ರೆ ಸುಖ ಬೇಕು, ಎಲ್ಲರೂ ಸುಖ ಬಯಸುತ್ತಾರೆ, ದುಃಖ ಬೇಡ ಅಂತಾರೆ, ಸುಖ ಇಷ್ಟ ದುಃಖ ಅನಿಷ್ಟ, ಸುಖ ಬೇಕು ದುಃಖ ಬೇಡ, ಆ ಭಾವನೆ ಎಲ್ಲರಿಗೂ ಇರುತ್ತೆ. ಆದರೆ ಆ ಭಾವನೆ ಇದ್ದರೆ ಸಾಕಾಗೋದಿಲ್ಲ, ಅದೇ ಭಾವನೆಯನ್ನು ಇಟ್ಟುಕೊಂಡು ನನಗೆ ಹೇಗೆ ಸುಖವೇ ಬೇಕೋ ದುಃಖ ಬೇಡವೋ ಹಾಗೆ ಭಗವಂತನ ಭಕ್ತರಿಗೆಲ್ಲರಿಗೂ ಕೂಡ ಸುಖವೇ ಬೇಕು ದುಃಖವೇ ಬೇಡ, ಈ ದೃಷ್ಟಾಂತದಿಂದ ಅವರಿಗೆ ಕೂಡ ಸುಖವನ್ನೇ ಅಪೇಕ್ಷೆ ಮಾಡಿ, ಅಂದ್ರೆ ತನ್ನ ಸುಖ ದುಃಖಗಳನ್ನು ಆ ಭಗವದ್ ಭಕ್ತರ ಸುಖ ದುಃಖಗಳಿಗೆ ಸಮಾನವಾಗಿ ಕಾಣುತ್ತಾನೆ. ಸೊ ಹೀ ಥಿಂಕ್ಸ್, ನಮಗೆ ಇದು ಬೇರೆ ಮತಗಳಲ್ಲಿ ಕಾಣ್ತೀವಿ, ಟ್ರೀಟ್ ಯುವರ್ ನೈಬರ್ ಲೈಕ್ ಯುವರ್ ಸೆಲ್ಫ್ ಅಂತೇಳಿ ಇತ್ಯಾದಿ ವಚನಗಳು. ಅಂದ್ರೆ ಇಲ್ಲಿ ಭಗವಂತನ ಭಕ್ತರನ್ನು ಕೂಡ ನಿನ್ನಂತೆನೆ ಟ್ರೀಟ್ ಮಾಡು, ಅಂದ್ರೆ ಏನು ಅಂದ್ರೆ ಅರ್ಥ ಏನು, ನನಗೆ ಹೇಗೆ ಸುಖ ದುಃಖಗಳು ಒಂದು ರಿಯಾಕ್ಷನ್ ಬರುತ್ತೆ, ನನಗೆ ಸುಖ ಬೇಕು ದುಃಖ ಬೇಡ, ಹಾಗೆ ಭಗವದ್ ಭಕ್ತರಿಗೂ ಸುಖ ಬೇಕು ದುಃಖ ಬೇಡ ಅಂತ ಬಯಸಬೇಕು, ಆ ಚಿಂತನೆ ಇರಬೇಕು. ಭಗವದ್ ಭಕ್ತರಿಗೂ ತನ್ನಂತೆಯೇ ಸುಖವಾಗಲಿ ಎಂದು ಬಯಸಬೇಕು, ಭಗವದ್ ಭಕ್ತರಿಗೆ ತನಗೆ ಹೇಗೆ ದುಃಖ ಬೇಡವೋ ಅವ್ರಿಗೂ ದುಃಖ ಬೇಡ ಅಂತ ಬಯಸುವುದು. ಯಾವ ಯೋಗಿ ಮಾಡ್ತಾನೋ ಅವನು ಉತ್ತಮ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಆತ್ಮ ಔಪಮ್ಯೇನ, ಔಪಮ್ಯ ಅಂದ್ರೆ ಉಪಮಾ, ಉಪಮಾನ ಅಂದ್ರೆ ಸಿಮಿಲಿ, ಉಪಮಾ ಅಂದ್ರೆ ಸಿಮಿಲಿ ಕಂಪ್ಯಾರಿಸನ್ ಅಂತ ಅರ್ಥ. ಆತ್ಮ ಔಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ, ಸರ್ವತ್ರ ಅಂದ್ರೆ ಸರ್ವತ್ರ ಅಂದ್ರೆ ಎಲ್ಲ ಭಗವದ್ ಭಕ್ತರಲ್ಲಿಯೂ ಕೂಡ ಸಮಂ ಪಶ್ಯತಿ ಯೋ ಅರ್ಜುನ, ಸಮಂ ಪಶ್ಯತಿ ಸಮಾನವಾಗಿ ನೋಡ್ತಾನ ಸುಖ ದುಃಖಗಳು, ಸುಖಂ ವಾ ಯದಿ ವಾ ದುಃಖಂ, ಸುಖವಾಗಲಿ ದುಃಖವಾಗಲಿ ಸಮಾನವಾಗಿ, ತನ್ನ ಸುಖ ಭಗವದ್ ಭಕ್ತರ ಸುಖ, ತನ್ನ ದುಃಖ ಭಗವದ್ ಭಕ್ತರ ದುಃಖ, ಅವನು ಸಮಾನವಾಗಿ ಯಾವ ಯೋಗಿ ಆದರೆ ನೋಡ್ತಾನೋ ಅವನು ಪರಮ ಅಂದ್ರೆ ಉತ್ತಮ, ಪರಮೋ ಮತಃ ಅವನು ಉತ್ತಮನಾದಂತಹ ಭಕ್ತ, ಸರಿಯಾದ ಭಕ್ತ, ಹೀ ಈಸ್ ದ ರೈಟ್ ಕೈಂಡ್ ಆಫ್ ಭಕ್ತ ಅಂತ ಹೇಳಿ ಇಲ್ಲಿ ಸಾಮ್ಯಂ, ಅದಕ್ಕೆ ಭಾಷೆಯಾದಲ್ಲಿ ಆಚಾರ್ಯರು ಸಾಮ್ಯಂ ಪ್ರಕಾರಾಂತರೇಣ ವ್ಯಾಚಷ್ಟೇ ಆತ್ಮ ಔಪಮ್ಯೇನ ಇತಿ ಅಂತ ಹೇಳಿ, ಇಲ್ಲಿ ಸಮಾನತ್ವ ಅಂದ್ರೆ ಭಗವಂತನ ರೂಪಗಳಲ್ಲಿ ಸಮಾನತ್ವ ಒಂದು ಹೇಳಿದಾಯ್ತು, ಅದಾದ ಮೇಲೆ ಇಲ್ಲಿ ಸಮಾನತ್ವ ಅನ್ನೋದು ಏಕತ್ವಮಾಸ್ತಃ ಅನ್ನೋದರಲ್ಲಿ ಭಗವಂತನ ರೂಪಗಳಲ್ಲಿ ಸಮದರ್ಶನವನ್ನು ಹೇಳಿ ಆಯ್ತು. ಇಲ್ಲಿ ಸಮಾನತ್ವ ಅಂತ ಹೇಳಿದರೆ ಸುಖ ದುಃಖಗಳು ಹೇಗೆ ಇಷ್ಟಾನಿಷ್ಟಗಳಾಗಿದ್ದೇ ತನಗೆ, ಹಾಗೆ ಉಳಿದವರಿಗೂ ಭಗವದ್ ಭಕ್ತರಿಗೂ ಹಾಗೆ ಸುಖ ದುಃಖಗಳು ಸಮಾನ ಅಂತ ತಿಳ್ಕೊಂಡವನು ಅವನು ಹೇಳ್ತಾ ಇದ್ದ ತಾತ್ಪರ್ಯದಲ್ಲಿ ಅಥೋ ಅನುವರ್ತಿಸು ಸ್ವಗತ ಸ್ನೇಹ ಕರ್ತವ್ಯ ಅಂತ ಹೇಳಿ. ಇಲ್ಲಿ ನಮಗೆ ಎರಡು ಸಂಶಯಗಳು ಬರುತ್ತೆ. ಒಂದೇನು, ಟ್ರೀಟ್ ಯುವರ್ ನೈಬರ್ ಲೈಕ್ ಯುವರ್ ಸೆಲ್ಫ್ ಅಂತ ಹೇಳಿ, ತನಗೆ ಸುಖ ದುಃಖಗಳು ಹೇಗೋ ಎಲ್ಲರಿಗೂ ಹಾಗೆ ಸುಖ ದುಃಖಗಳು ಅಂತ ಹೇಳಬಹುದು. ಭಗವದ್ ಭಕ್ತರಿಗೆಲ್ಲರಿಗೂ ಅಂತ ಹೇಳಿ ಲಿಮಿಟೇಷನ್ ಯಾಕೆ, ಎಲ್ಲರಿಗೂ ಸುಖ ದುಃಖ ಅಂದ್ರೆ ಏನು, ಭಗವದ್ ದ್ವೇಷಿಗಳಿಗೂ ಕೂಡ ನನ್ನಂತೆ ನನಗೆ ಸುಖ ಬೇಕು ದುಃಖ ಬೇಡ, ಹಾಗೆ ಭಗವದ್ ದ್ವೇಷಿಗಳಿಗೂ ಸುಖ ಇರಲಿ ದುಃಖ ಬೇಡ ಅಂತ ಯಾಕೆ ಬಯಸಕೂಡುದು, ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಹೇಳಿ, ಯೂನಿವರ್ಸಲ್ ಲವ್ ಅಂತ ಹೇಳಿ ಹಾಗೆ ಯಾಕೆ ಬಯಸಕೂಡದು ಅಂತ ಹೇಳಿ ಒಂದು ಸಂಶಯ. ಆ ಸಂಶಯಕ್ಕೆ ಪರಿಹಾರ ಏನಂತ ಹೇಳಿದ್ರೆ, ಭಗವದ್ ಭಕ್ತರಿಗೆ ಸುಖವನ್ನು ಬಯಸುವುದು ಭಗವಂತನಿಗೂ ಇಚ್ಛಾ, ಭಗವದ್ ದ್ವೇಷಿಗಳು, ಭಗವಂತ ಅಂದ್ರೆ ಏನು, ಆನಂದದ ಪರ, ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್, ಭಗವದ್ ದ್ವೇಷಿಗಳು ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್ ಅನ್ನು ದ್ವೇಷ ಮಾಡ್ತಾ ಇದ್ದಾರೆ. ಸೊ ಆಟೋಮ್ಯಾಟಿಕಲಿ ಅದು ಭಗವದ್ ಇಚ್ಛೆಯಂತೆನೆ ಅವರಿಗೆ ಸುಖ ದುಃಖಗಳು ಹೇಗೆ ಆಗತ್ತೆ, ಅವರಿಗೆ ದುಃಖವೇ ಭಗವ ಅಂದ್ರೆ ಅವರದು ಅನ್ನಂತ ಮನಸ್ಸಿಗೆ ಹೋಗ್ತಾರೆ, ದುಃಖಕ್ಕೆ ಹೋಗ್ತಾರೆ, ಯಾಕಂದ್ರೆ ಭಗವಂತನ ದೇ ಹೇಟ್ ಗಾಡ್, ದಟ್ ಮೀನ್ಸ್ ದೇ ಹೇಟ್ ಬ್ಲಿಸ್, ದಟ್ ಮೀನ್ಸ್ ದೇ ಗೆಟ್ ಓನ್ಲಿ ಸಾರ್, ಹೇಟಿಂಗ್ ದ ಬ್ಲಿಸ್ ಇಸ್ ಅ ಕಾಸ್ ಫಾರ್ ದ ಸಾರ್, ಆ ಕಾರಣದಿಂದ ಅವರಿಗೆ ದುಃಖವನ್ನೇ ನಾವು ಬಯಸೋದು ಏನು ಬೇಡ, ಭಗವಂತ ಹೇಗೆ ಬೇಕೋ ಮಾಡ್ತಾನೆ. ಭಕ್ತರಿಗೆ ಸುಖ ದುಃಖಗಳನ್ನು ಬಯಸುವುದು ಅಂದ್ರೆ ಸುಖ ಬೇಕು ದುಃಖ ಬೇಡ ಅಂತ ಬಯಸುವುದು ಅಷ್ಟು ಮಾತ್ರ ನಮಗೆ ಇರುವುದು, ಯಾಕಂದ್ರೆ ಅದು ಭಗವದ್ ಇಚ್ಛೆ ಆಗಿದೆ. ಅಂದ್ರೆ ಈ ಅಪರೋಕ್ಷ ಜ್ಞಾನಿಯಾದವನು ಭಗವದ್ ಇಚ್ಛೆಗೆ ಅನುಗುಣವಾಗಿ ಮಾಡ್ತಾನೆ, ಭಗವದ್ ಇಚ್ಛೆ ಭಗವದ್ ಭಕ್ತರಿಗೆ ಸುಖವನ್ನು ಬೇಕು ಅಂತ ಬಯಸುತ್ತೆ, ಆ ಕಾರಣದಿಂದ ಅಪರೋಕ್ಷ ಜ್ಞಾನಿಯಾದವನು ಕೂಡ ಭಗವಂತ ಇಚ್ಛೆಗೆ ಅನುಗುಣವಾಗಿ ಭಗವದ್ ಭಕ್ತರಿಗೆ ಸುಖ ದುಃಖಗಳನ್ನು ತನ್ನಂತೆ ಇರಬೇಕಂತ ಬಯಸುತ್ತಾನೆ, ಭಗವದ್ ದ್ವೇಷಿಗಳಿಗೆ ಹಾಗೆ ಇರಬೇಕಂತ ಬಯಸುವುದಿಲ್ಲ, ಯಾಕಂದ್ರೆ ಅದು ಭಗವದ್ ಇಚ್ಛೆ ಅಲ್ಲ. ಅದು ಒಂದು. ಅಷ್ಟೇ ಅಲ್ಲದೆ ಇನ್ನೊಂದೇನಂದ್ರೆ ಅತಃ ವಿಷ್ಣು ಅನುವರ್ತಿಸು ಸ್ವತ್ ಸ್ನೇಹ ಕರ್ತವ್ಯ ಅಂತೇಳಿ, ವಿಷ್ಣು ಅನುವರ್ತಿಗಳು ಅಂದ್ರೆ ವಿಷ್ಣು ಭಕ್ತರಲ್ಲಿ ಸ್ನೇಹವನ್ನು ಮಾಡಬೇಕು. ಇದೇನ್ರಿ ಸ್ನೇಹ ಎಲ್ಲವನ್ನು ವಿಷ್ಣು ಭಕ್ತರಲ್ಲ ಅವರನ್ನು ದ್ವೇಷ ಮಾಡಬೇಕೇನು,
ಜಸ್ಟ್ ಬಿಕಾಸ್ ದೇ ಡೋಂಟ್ ಲವ್ ವಿಷ್ಣು ಆರ್ ಏನೋ ಬೇರೆ ಮತದವರು ಇರ್ತಾರೆ ಅವರೆಲ್ಲರ ಮೇಲೂ ನಾವು ದ್ವೇಷ ಮಾಡಬೇಕಾ? ಅವರಲ್ಲಿ ಸ್ನೇಹ ಮಾಡಕೂಡದ? ನಾವು ಉದ್ಯೋಗಗಳಿಗೆ ಹೋಗ್ತೀವಿ, ಎಲ್ಲರಲ್ಲಿ ವಿ ಹ್ಯಾವ್ ಟು ಬಿ ಫ್ರೆಂಡ್ಲಿ. ಸೊ ಮತ್ತೆ ಭಗವಂತನ ಭಕ್ತರಲ್ಲಿ ಮಾತ್ರ ಸ್ನೇಹ ಮಾಡಬೇಕು. ವಿಷ್ಣು ಅನುವರ್ತಿಸು ಸ್ವವತ್ ಸ್ನೇಹ ಕರ್ತವ್ಯ. ಮತ್ತೆ ವಿಷ್ಣು ಅನುವರ್ತಿಗಳು ಆಗದೇ ಇದ್ದರೆ, ಬೇರೆ ಮತದವರು ಅವರಿದ್ರೆ ಅವರಲ್ಲಿ ಸ್ನೇಹ ಮಾಡಕೂಡದು ಅಂತ ಹೇಳಿದಂತಾಯ್ತಲ್ಲವಾ? ಇದು ಹೇಗೆ ಸರಿ ಅಂತ ಎರಡನೇ ಸಂಶಯ ಬರುತ್ತೆ. ಅದಕ್ಕೆ ಇಲ್ಲಿ ಸ್ನೇಹ ಅಂತ ಹೇಳಿದರೆ ಇಟ್ಸ್ ನಾಟ್ ಟಾಕಿಂಗ್ ಅಬೌಟ್ ಸೋಷಿಯಲ್ ಫ್ರೆಂಡ್ಶಿಪ್. ಸ್ನೇಹ ಸ್ನಿಗ್ಧತೆ ಅದು ಎಂತಹದ್ದು? ಅವರ ಪ್ರಭಾವ ನಮ್ಮ ಮೇಲೆ, ನಮ್ಮ ಪ್ರಭಾವ ಅವರ ಮೇಲೆ ಬೀರ್ತಾ ಇರುತ್ತೆ. ಸ್ಪಿರಿಚುವಲ್ ಫ್ರೆಂಡ್ಶಿಪ್ ಇಸ್ ವಿ ಆರ್ ನಾಟ್ ಟಾಕ್ ಅಬೌಟ್ ಸೋಷಿಯಲ್ ಫ್ರೆಂಡ್ಶಿಪ್. ಸೋಷಿಯಲ್ ಆಗಿ ನಮ್ಗೆ ಯಾವ ಯಾವ ನಡ್ಕೋಬೇಕು ಅದೆಲ್ಲ ನಡ್ಕೊಳ್ತೀವಿ. ಸೋಷಿಯಲ್ ಆಸ್ಪೆಕ್ಟ್ ಬೇರೆ, ಸ್ಪಿರಿಚುವಲ್ ಆಸ್ಪೆಕ್ಟ್ ಬೇರೆ. ನಮಗೆ ಆತ್ಮ ಸ್ನೇಹ ಅಂದ್ರೆ ಭಗವಂತನ ಮೇಲೆ ಭಕ್ತಿಯನ್ನು ಬೆಳೆಸುವ ಮಾರ್ಗ, ಸತ್ಸಂಗ ಅಂತ ಯಾವುದನ್ನು ಹೇಳಿದ್ರು, ಅಂತಹ ಭಗವದ್ ಭಕ್ತಿಯ ವಿಷಯದಲ್ಲಿ ಸ್ನೇಹ ಬೇಕು. ಭಗವದ್ ಭಕ್ತರಲ್ಲಿ ಸ್ವವತ್ ಸ್ನೇಹ ಕರ್ತವ್ಯ, ತನ್ನಂತಂದ್ರೆ ತಾನು ಹೇಗೆ ಭಗವಂತನ ಮಾರ್ಗದಲ್ಲಿ ಹೋಗಬೇಕು ನಡೆಯಬೇಕಂತ ಭಾವಿಸುತ್ತಾನೋ ಹಾಗೆ ಭಗವಂತನ ಮಾರ್ಗದಲ್ಲಿ ನಡೆಯಬೇಕಂತ ಭಾವಿಸುವವರ ಅವರ ಜೊತೆಗೆ ಸ್ನೇಹವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅತಃ ವಿಷ್ಣು ಅನುವರ್ತಿಸುವ ಸ್ವತ್ ಸ್ನೇಹ ಕರ್ತವ್ಯ ಅಂತ ಹೇಳಿದರೆ ಮಿಕ್ಕವರನ್ನು ದ್ವೇಷ ಮಾಡಬೇಕಂತ ಅರ್ಥಲ್ಲ. ಸ್ಪಿರಿಚುವಲ್ ಆಗಿ ಆತ್ಮ ಮಾರ್ಗದಲ್ಲಿ ವಿಷ್ಣು ಭಕ್ತರನ್ನು ಅವರ ಜೊತೆಯಲ್ಲಿ ಚರ್ಚಾದಿಗಳನ್ನು ಮಾಡುವುದರ ಮೂಲಕವಾಗಿ, ಸಾಂಗತ್ಯವನ್ನು ಮಾಡುವುದರ ಮೂಲಕವಾಗಿ, ಆ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಅದನ್ನು ಮಾಡುವುದರ ಮೂಲಕವಾಗಿ ಆ ಮಾರ್ಗ ಸುಗಮವಾಗತ್ತೆ, ನಾವು ಭಗವಂತನ ಕಡೆ ಹೋಗುವ ಮಾರ್ಗ ಸುಗಮವಾಗತ್ತೆ ಅನ್ನೋದು ಅಲ್ಲಿ ಮುಖ್ಯವಾದ ಅಂಶ ಆಗಿದೆ. ಅದನ್ನು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಇದು 32ನೇ ಶ್ಲೋಕದಲ್ಲಿ. ಸೊ 31ನೇ ಶ್ಲೋಕದಲ್ಲಿ ಸರ್ವಭೂತಸಿ ತಮಯೋ ಮಾಂ ಭಜತ್ಯೇಕತ್ವಮಾಶ್ರಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿಮೇ ವ್ಯಕ್ತಿ ಅನ್ನೋದ್ರಲ್ಲಿ ಒಂದು ಸಮಾನತ್ವದ ಭಾವನೆ ತಿಳಿಸಿಕೊಟ್ಟರೆ, ಆತ್ಮ ಉಪಮೀಯ ಸರ್ವತ್ರ ಸಮಂ ಪಶ್ಯತಿ ಯೋಜನ ಸುಖಂ ವಾ ಇರಿವಾ ದುಃಖಂ ಸಯೋಗಿ ಪರಮೋ ಮತಃ ಅನ್ನೋದರಲ್ಲಿ ಇನ್ನೊಂದು ವಿಧವಾದ ಸಮದರ್ಶನತ್ವವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಎರಡು ಸಮದರ್ಶನದ ಮಾರ್ಗಗಳನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಬೋಧನೆ ಮಾಡಿದಾಗ ಅರ್ಜುನ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಅರ್ಜುನ ಉವಾಚ, ಅರ್ಜುನ ಏನು ಮಾಡ್ತಾ ಇದ್ದಾನೆ? ಯೋಯಂ ಯೋಗಸ್ತ್ವಯಾ ಪ್ರೋಕ್ತ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ ಅಂತೇಳಿ, ಸ್ಥಿರಾಂ ಸ್ಥಿತಿಂ ಚಂಚಲತ್ವಾತ್ ನ ಪಶ್ಯಾಮಿ ಅಂತೇಳಿ. ಏನು ಮನಸ್ಸಿನ ಚಂಚಲತ್ವ ಯಾವುದಿದೋ ಅದರ ಮೂಲಕ ಅದರ ಕಾರಣದಿಂದ ನನಗೆ ಸ್ಥಿರವಾದ ಸ್ಥಿತಿ ನನಗೆ ಬರೋದಿಲ್ಲ, ನನಗೆ ಮಾತ್ರ ಅಲ್ಲ ಯಾರು ಬಹಳ ಜನಕ್ಕೂ ಬರೋದಿಲ್ಲ, ಯಾರಿಗೂ ಬರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನು? ಯಹ ಅಯಂ ಯೋಗ ತಯಾ ಪ್ರೋಕ್ತ, ಅಯಂ ಯೋಗ ಈ ಯೋಗ, ಈ ಉಪಾಯ, ಈ ಯಾವ ಉಪಾಯ? ಪರಮಾತ್ಮ ಭಕ್ತರಿಗೆ ತನ್ನ ಸುಖ ದುಃಖಗಳ ಸಾಮ್ಯ, ಪರಮಾತ್ಮನ ರೂಪಗಳಲ್ಲಿ ಸಾಮ್ಯ. ಈ ಎರಡು ಅಂದ್ರೆ 32, 31, 32 ಈ ಎರಡು ಪದ್ಯಗಳಲ್ಲಿ 31, 32 ಪದ್ಯಗಳಲ್ಲಿ ಹೇಳಿದಂತಹ ಯೋಗ, ಯೋ ಅಯಂ ಯೋಗ ತ್ವಯಾ ಪ್ರೋಕ್ತ, ನಿನ್ನಿಂದ ಹೇಳಲ್ಪಟ್ಟಿರುವಂತಹ ಈ ಯೋಗ ಮಾರ್ಗ, ಪರಮಾತ್ಮನ ರೂಪಗಳಲ್ಲಿ ಸಾಮ್ಯ ದರ್ಶನ, ಪರಮಾತ್ಮ ಭಕ್ತರಿಗೆ ತನ್ನ ಸುಖ ದುಃಖಗಳ ಸಾಮ್ಯ ದರ್ಶನ, ಈ ವಿಧವಾದ ಎರಡು ಸಾಮ್ಯ ದರ್ಶನಗಳ ಮಾರ್ಗ ಯಾವುದಾದರೆ ನೀನು ನನಗೆ ಹೇಳಿದ್ದೀಯೋ ಅದನ್ನು ಯೋ ಪ್ರೋಕ್ತ ಸಾಮ್ಯೇನ, ಸಾಮ್ಯ ರೀತಿಯಲ್ಲಿ ಸಾಮ್ಯ ಮಾರ್ಗ ಹೇಗಿರಬೇಕಂತ ಹೇ ಮಧುಸೂದನ, ಮಧು ನಾಮಕ ದೈತ್ಯನ ಸಂಹಾರ ಮಾಡಿದಂತಹ ಈ ಶ್ರೀಕೃಷ್ಣ ಪರಮಾತ್ಮನೇ ಈ ಸಂಬೋಧನೆ ಕೂಡ ಮಧುಸೂದನ. ಮಧು ಅಂದರೆ ದುಷ್ಟ ಚಿಂತನೆಗಳಕ್ಕೆ ಸೂಚನೆ. ಅದನ್ನು ಸೂದನ ಸಂಹಾರ ಮಾಡಿದವನು ನೀನು, ಭಗವಂತ ಸರ್ವೋತ್ತಮನಾದವನು, ದುಷ್ಟದ ಸಂಹಾರ ಮಾಡ್ತೀಯ, ನೀನು ಎಲ್ಲದಕ್ಕೂ ಅತೀತನಾಗಿದ್ದೀಯ, ನಿನಗೆ ಹೇಳುವುದು ಇದು ಬಹಳ ಸುಲಭ, ನಮ್ಮಂತಹ ಸಾಮಾನ್ಯ ಜನರಿದ್ದೀವಿ, ನಮ್ಮ ಗತಿ ಏನು ಅಂತ ಒಂದು ಸೂಚನೆ ಕೊಟ್ಟಂತಾಯ್ತು. ಸೊ ಈ ಮಧುಸೂದನನೇ ನೀನು ಯಾವ್ದಾದ್ರೆ ಇದು ನನಗೆ ಈ ಸಾಮ್ಯ ಅನ್ನುವ ರೀತಿಯಲ್ಲಿ ನೀನು ಹೇಳಿದ್ದೀಯೋ, ಏತಸ್ಯ ಅಹಂ ಸ್ಥಿರಾಂಸ್ಥಿತಿ ನ ಪಶ್ಯಾಮಿ ಚಂಚಲತ್ವಾದ, ಇದಕ್ಕೆ ಇಂತಹ ಒಂದು ಸ್ಥಿತಿಗೆ ನಾನು ಸ್ಥಿರವಾದ ಸ್ಥಿತಿ, ಮನಸ್ಸು ಚಂಚಲವಾಗಿರುವುದರಿಂದ ಸ್ಥಿರವಾಗಿ ನಿಂತಿರುವ ಸ್ಥಿತಿಯನ್ನು ನಾನು ಕಾಣ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ನ ಪಶ್ಯಾಮಿ, ಐ ಆಮ್ ನಾಟ್ ಏಬಲ್ ಟು ಫೈಂಡ್ ಔಟ್ ಆರ್ ಫೈಂಡ್ ಎ ವೇ ಔಟ್ ಆಫ್ ದಿಸ್, ಬಿಕಾಸ್ ಚಂಚಲತ್ವ, ಮನಸ್ಸು ಚಂಚಲವಾಗಿದೆ, ಚಂಚಲವಾಗಿ ಇರುವ ಕಾರಣದಿಂದ ಸ್ಥಿರವಾದ ಸ್ಥಿತಿಯನ್ನು, ಮನಸ್ಸಿನ ಈ ಸ್ಥಿರವಾದ ಸ್ಥಿತಿಯನ್ನು ನಾನು ಪಡೆಯುವುದಕ್ಕೆ ಶಕ್ತನಾಗ್ತಾ ಇಲ್ಲ. ನನ್ನಂತಾನೆ ಅನೇಕ ಮಂದಿ ಜನರು ಕೂಡ ಪೀಪಲ್ ವಿಲ್ ಫೈನ್ ಇಟ್ ಡಿಫಿಕಲ್ಟ್ ಬಿಕಾಸ್ ದ ಮೈಂಡ್ ಇಸ್ ಸೋ ಫಿಕಲ್ನೆಸ್ ಇದೆ, ಮೈಂಡ್ ಇಸ್ ಸೋ ಫಿಕ್ ದಟ್ ಐ ಕ್ಯಾನ್ ನಾಟ್ ಕಾನ್ಸಂಟ್ರೇಟ್ ಆನ್ ಒನ್ ಥಿಂಗ್, ಒಂದರ ಮೇಲೆ ಕಾನ್ಸಂಟ್ರೇಟ್ ಮಾಡೋದೇ ಸಾಧ್ಯವಿಲ್ಲ ಅಂತ ಹೇಳಿದಾಗ ಯಾವಾಗಲೂ ಭಗವಂತನ ರೂಪದಲ್ಲಿ ಸಾಮ್ಯ ದರ್ಶನ, ತನ್ನಂತನೇ ತನ್ನ ಭಗವದ್ ಭಕ್ತರಿಗೂ ಕೂಡ ಒಂದೇ ರೀತಿಯಲ್ಲಿ ಇರಬೇಕು ಅಂತ, ಸುಖ ದುಃಖಗಳಿರಬೇಕಂತ ಭಾವಿಸುವುದು, ಈ ಎರಡು ಸಾಧ್ಯವೇ ಆಗ್ತಾ ಇಲ್ಲ. ಇಟ್ಸ್ ಸೋ ಡಿಫಿಕಲ್ಟ್ ಬಿಕಾಸ್ ಆಫ್ ದ ಮೆಂಟಲ್ ಸ್ಟೇಟ್ ಅಂತ ಹೇಳಿ, ನಮ್ಮ ಪ್ರಾಬ್ಲಮ್ ಎಂಥದ್ದು, ಎಷ್ಟು ದೊಡ್ಡ ಪ್ರಾಬ್ಲಮ್ ನಮಗಿದೆ ಅನ್ನುವುದನ್ನು ಅರ್ಜುನ ಶ್ರೀಕೃಷ್ಣನ ಮುಂದೆ ಇಡ್ತಾ ಇದ್ದಾನೆ. ಸೊ ಅದಕ್ಕೆ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಏತಸ್ಯ ಯೋಗಸ್ಯ ಸ್ಥಿರಾಂ ಸ್ಥಿರಂ ನವಶ್ಯಾಮಿ ಮನಸಃ ಚಂಚಲತ್ವಾತ್ ಅಂತ ಹೇಳಿ, ಅದು ಅದರ ಆರ್ಡರ್ ಅದರ ಅನ್ವಯವನ್ನು ಹೇಳಿ ಆಚಾರ್ಯ ಭಾಷೆಯಲ್ಲಿ, ಏತಸ್ಯ ಯೋಗಸ್ಯ ಈ ಯೋಗಕ್ಕೆ ಸ್ಥಿರಾಂ ಸ್ಥಿತಿಂ ಸ್ಥಿರವಾದ ಸ್ಥಿತಿಯನ್ನು ನ ಪಶ್ಯಾಮಿ ನಾನು ಕಾಣುತ್ತಾ ಇಲ್ಲ, ಯಾಕೆ ಅಂದ್ರೆ ಮನಸಃ ಚಂಚಲತ್ವಾತ್ ಮನಸ್ಸಿನ ಚಂಚಲತ್ವ ಇರುವುದಿಂದ ಅಂತ ಹೇಳಿ, ಅದಕ್ಕೆ ವ್ಯಾಸಯೋಗದಿಂದ ಆಚಾರ್ಯರು ಭಾಷ್ಯದಲ್ಲಿ ಸಮಾಧಾನ ಕೊಡ್ತಾ ಇದ್ದಾರೆ. ಅದೇ ಸಮಾಧಾನ ನಮಗೆ ಗೀತಾ ಶ್ಲೋಕದಲ್ಲಿ ಮುಂಚೆ ಕಾಣುತ್ತೆ. ಈ ಸಮಾಧಾನ ಅಂತ ಹೇಳಿದ್ರೆ, ಮನಸ ಚಂಚಲತ್ವಾದಿ ಸ್ಥಿತಿ ಯೋಗಸ್ಯ ವೈಸ್ಥಿರ ವಿನಾಭ್ಯಾಸ ನ ಶಕ್ಯ ಸ್ಯಾತ್ ವೈರಾಗ್ಯಾದ್ವಾ ನ ಸಂಶಯ ಇದು ವ್ಯಾಸಯೋಗೇ ಅಂತ ಹೇಳಿ, ವ್ಯಾಸಯೋಗದಿಂದ ಒಂದು ಕೋಟನ್ನು ಆಚಾರ್ಯರು ಕೊಡ್ತಾ ಇದ್ದಾರೆ. ವಾಟ್ ಈಸ್ ದಟ್ ಕೋಟ್? ಮನಸಃ ಚಂಚಲತ್ವಾತ್ ಹಿ, ಡೆಫಿನೆಟ್ಲಿ ಅದು ಹೌದು, ಸಿದ್ಧವಾಗಿರುವಂತಹ ವಿಷಯ, ಎಲ್ಲ ಕಡೆ ಸಿದ್ಧವಾಗಿರುವಂತಹ ವಿಷಯ, ಮನಸ್ಸಿನ ಈ ಚಂಚಲತ್ವದಿಂದ, ಈ ಕಾರಣದಿಂದ ಯೋಗಸ್ಯ ಸ್ಥಿತಿ ವೈ ಸ್ಥಿರ, ಯೋಗದ ಸ್ಥಿತಿ ಸ್ಥಿರವಾದ ಯೋಗದ ಸ್ಥಿತಿ, ಅಭ್ಯಾಸಾತ್ ನ ವಿನಾ ವಿನಾ ಅಭ್ಯಾಸಾತ್ ನ ಸ್ಥಿರ ನ ಶಕ್ಯ, ಹೌದು ಈ ಸ್ಥಿರವಾದ ಸ್ಥಿತಿ ನ ಶಕ್ಯ ಸಾಧ್ಯವಾಗುವುದಿಲ್ಲ, ಹಾಗೆ ವಿನಾ ಅಭ್ಯಾಸಾತ್ ವೈರಾಗ್ಯ ಅಥವಾ ಹೌದು ನ ಸಂಶಯ ನಿಸ್ಸಂಶಯವಾಗಿ ಅಭ್ಯಾಸವಿಲ್ಲದೆ ವೈರಾಗ್ಯವಿಲ್ಲದೆ ಇದು ಸಾಧ್ಯವಾಗುವುದಿಲ್ಲ. ಇಂತಹ ಸ್ಥಿರವಾದ ಮನಸ್ಥಿತಿ ಅನ್ನುವುದು ಅಭ್ಯಾಸ ಅಂದ್ರೆ ಕಾನ್ಸ್ಟೆಂಟ್ ಪ್ರಾಕ್ಟೀಸ್, ವೈರಾಗ್ಯ ವಿರಾಗ ಭಾವ, ವೈರಾಗ್ಯ ಅನ್ನೋದಕ್ಕೂ ವಿರಾಗ ಅಂತ ಹೇಳಿದ್ರೆ ಎರಡು ವಿಧವಾದ ಅರ್ಥ. ಒಂದು ಏನಂದ್ರೆ ವಿರಾಗ, ವಿಷಯ ಸುಖಗಳಲ್ಲಿ ರಾಗ, ವಿಗತರಾದ ರಾಗ, ರಾಗ ಅಂದ್ರೆ ಅಟ್ಯಾಚ್ಮೆಂಟ್, ವಿಗತವಾಗಿರುವುದು. ಆದರೆ ಅಷ್ಟು ಮಾತ್ರ ಅಲ್ಲ, ವಿರಾಗ ನಿಜವಾಗಿ ವಿಶೇಷನಾದ ಭಗವಂತನಲ್ಲಿ ರಾಗ, ಅನುರಕ್ತಿ, ರಕ್ತಿ, ಭಕ್ತಿ ಇರುವುದು ವಿರಾಗ. ವಿರಾಗ ಅಂತ ಹೇಳಿದ್ರೆ ವಿಷಯ ಸುಖಗಳಲ್ಲಿ ಅಟ್ಯಾಚ್ಮೆಂಟ್ ಇಲ್ಲದೆ ಇರುವುದು ಅಂತ ಒಂದಿದೆ, ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಅದು ಸಾಧ್ಯವಾಗಬೇಕಂದ್ರೆ ಭಗವಂತನ ಮೇಲೆ ಭಕ್ತಿ ಇರಬೇಕು, ಅದು ನಿಜವಾದ ವಿರಾಗ. ಈ ವೈರಾಗ್ಯದ ಭಾವನೆಯಿಂದಲೂ ಅಭ್ಯಾಸದಿಂದಲೂ ಈ ಎರಡೂ ಸಾಧ್ಯ ಮಾಡಿದರೆ ಮಾತ್ರ ಸಾಧ್ಯವಾಗುತ್ತೆ. ಅಂದ್ರೆ ಏನ್ ಎಕ್ಸ್ಟ್ರಾಡಿನರಿ ಎಫರ್ಟ್ ಅಂಡ್ ಪ್ರಾಕ್ಟೀಸ್ ಅಂಡ್ ರಿಪಿಟೇಷನ್ ಇಸ್ ನೀಡೆಡ್, ಅಂಡ್ ಆಲ್ಸೋ ದ ಕೈಂಡ್ ಆಫ್ ಎ ಥಾಟ್ಫುಲ್ ಪ್ರಾಸೆಸ್ ವೇರ್ ಯು ಥಿಂಕ್ ಆಫ್ ಡಿಟ್ಯಾಚಿಂಗ್ ವಿತ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಅಂಡ್ ಅಟ್ಯಾಚಿಂಗ್ ಯುವರ್ ಸೆಲ್ಫ್ ಟು ದ ಲಾರ್ಡ್. ಈ ಇದನ್ನು ಮಾಡಿದಾಗ ಮಾತ್ರ ನಿಸ್ಸಂಶಯವಾಗಿ ನಿಮಗೆ ಸಿಗತ್ತೆ, ಇದು ಮಾಡದಿದ್ರೆ ನಿಸ್ಸಂಶಯವಾಗಿ ಇದು ಸಿಗೋದಿಲ್ಲ. ಇರಾ ಸ್ಥಿತಿ ನ ಶಕ್ಯ, ಅದು ಸಾಧ್ಯವೇ ಇಲ್ಲ, ವಿನಾ ಅಭ್ಯಾಸ ವಿನಾ ವೈರಾಗ್ಯ. ನಮಗೆ ಇಲ್ಲಿ ಇನ್ನೊಂದು ಸಂಶಯ ಬರುತ್ತೆ, ಅಭ್ಯಾಸವೂ ಬೇಕು ವೈರಾಗ್ಯವೂ ಬೇಕು ಅಂತೇಳಿ. ಸಪೋಸ್ ಅಭ್ಯಾಸ ಇದ್ದು ವೈರಾಗ್ಯವಿಲ್ಲದೆ ಇದ್ದರೆ, ಇಲ್ಲ ವೈರಾಗ್ಯ ಇದ್ದು ಅಭ್ಯಾಸವಿಲ್ಲದೆ ಇದ್ದರೆ, ಈ ಮನಸ್ಸಂಚಲತ್ವದನ್ನು ದಾಟಿ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಸ್ಥಿರವಾದ ಯೋಗ ಸ್ಥಿತಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲವಾ? ಅಂದ್ರೆ ಅಭ್ಯಾಸ ವೈರಾಗ್ಯ ಬೇಕಂತ ಹೇಳಿದ್ರೆ ಈ ಎರಡೂ ಬೇಕು, ಯಾವುದೇ ಒಂದು, ಅಭ್ಯಾಸ ಒಂದೇ ಇಲ್ಲ ವೈರಾಗ್ಯ ಒಂದು ಇದ್ದರೆ ಸಾಕು. ಜಸ್ಟ್ ಬಿಕಾಸ್ ವಿತ್ ಓನ್ಲಿ ಅಭ್ಯಾಸ ವಿತೌಟ್ ವೈರಾಗ್ಯ, ಆರ್ ಓನ್ಲಿ ವಿತ್ ವೈರಾಗ್ಯ ವಿತೌಟ್ ಅಭ್ಯಾಸ, ಇಸ್ ಇಟ್ ಪಾಸಿಬಲ್? ಆರ್ ಡೂ ವಿ ನೀಡ್ ಬೋತ್? ಅಭ್ಯಾಸವೂ ಬೇಕು ವೈರಾಗ್ಯವೂ ಬೇಕು, ಎರಡೂ ಬೇಕಾ, ಯಾವುದೋ ಒಂದು ಸಾಕಾ ಅನ್ನುವ ಸಂಶಯವೂ ಬರುತ್ತೆ. ಅದಕ್ಕೆ ಆ ಸಂಶಯಕ್ಕೆ ಏನು ಸಮಾಧಾನ ಅನ್ನೋದು ಸ್ವಲ್ಪ ಮುಂಚೆ ಹೋದ್ರೆ ಬರುತ್ತೆ. ಆ ಸಂಶಯಕ್ಕೆ ಸಮಾಧಾನ ಏನಂತಿದೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾದಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಅಂತೇಳಿ ಅದನ್ನೇ ಅರ್ಜುನ ಇನ್ನು ಹೇಳಿ, ಚಂಚಲಂ ಹಿ ಮನಃ ಕೃಷ್ಣ, ಹೇ ಕೃಷ್ಣ ಈ ಮನಸ್ಸು ಚಂಚಲವಾಗಿರುತ್ತೆ, ಪ್ರಮಾದಿ ಬಲವತ್ ದೃಢಂ, ಇದು ದೇಹೇನ್ ಇಂದ್ರಿಯಗಳಿಗೆ ಕ್ಷೋಭೆ ಉಂಟು ಮಾಡುವಂತಹ ಮನಸ್ಸು, ಇದು ದೊಡ್ಡ ದೊಡ್ಡ ವಿವೇಕಿಗೆ ಬಲವತ್, ಪ್ರಮಾದಿ ಬಲವತ್ ದೃಢಂ, ಇದು ನಮಗೆ ತಪ್ಪುದಾರಿಯಲ್ಲಿ ಆಗತ್ತೆ, ಬಲಿಷ್ಠವಾಗಿದೆ, ದೃಢವಾಗಿರದೆ ಇಂತಹ ಈ ಮನಸ್ಥಿತಿ, ತಸ್ಯ ಅಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ, ವಾಯೋರಿವ ಸುದುಷ್ಕರಂ ನಿಗ್ರಹಂ, ಈ ಮನಸ್ಸಿನ ನಿಗ್ರಹ ಅನ್ನುವುದು ವಾಯುದ ಅಂದ್ರೆ ಗಾಳಿಯನ್ನು ಘಟ್ಟ ಹಿಡ್ಕೊಳ್ರಿ, ಗಾಳಿಯನ್ನು ಹಿಡ್ಕೊಳ್ರಿ, ಕ್ಯಾಚ್ ಹೋಲ್ಡ್ ಆಫ್ ವಿಂಡ್, ಕ್ಯಾಚ್ ಹೋಲ್ಡ್ ಆಫ್ ಗಾಳಿಯನ್ನು, ಬೀಸುವ ಗಾಳಿಯನ್ನು ಕೈಲಿ ಹಿಡ್ಕೋಬೇಕಂದ್ರೆ ಯು ಕೆನಾಟ್. ಸೊ ಜಸ್ಟ್ ಆಸ್ ಇಟ್ ಇಸ್ ಇಂಪಾಸಿಬಲ್ ಟು ಹೋಲ್ಡ್ ದ ಫ್ಲೋಯಿಂಗ್ ವಿಂಡ್ ಅರ್ ಏರ್, ಇಟ್ ಇಸ್ ಇಂಪಾಸಿಬಲ್ ಹೋಲ್ಡ್ ಮೈಂಡ್. ಆ ಮನಸ್ಸನ್ನು ತಡೆದು ಹಿಡಿದು ಇಟ್ಟುಕೊಳ್ಳುವುದು ಎಷ್ಟು ಕಷ್ಟ ಅಂದ್ರೆ, ಗಾಳಿಯನ್ನು ತಡೆದು ಹಿಡಿದುಕೊಳ್ಳುವುದು ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ. ಇಟ್ಸ್ ಈಕ್ವಲಿ ಡಿಫಿಕಲ್ಟ್ ಅಂತ ಹೇಳಿ ಅರ್ಜುನ ಹೇಳಿದರೆ, ಅದಕ್ಕೆ ಭಗವಂತ ಸಮಾಧಾನವನ್ನು ಹೇಳ್ತಾನೆ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ತ ಗೃಹ್ಯತೆ. ಅರ್ಜುನ, ಸ್ವಭಾವತಃ ಚಂಚಲವಾದ ಮನಸ್ಸು ಇದು ನಿಗ್ರಹ ಮಾಡೋದು ನಿಜ ಕಷ್ಟ, ಡಿಫಿಕಲ್ಟ್ ಎಂಬುದು ಅಗ್ರೀಡ್, ಅಕ್ಸೆಪ್ಟೆಡ್. ಆದರೆ ಅದು ಯೋಗಾಭ್ಯಾಸಗಳ ಬಲದಿಂದಲೂ ವಿಷಯ ವೈರಾಗ್ಯದಿಂದಲೂ ವಶಕ್ಕೆ ಬರುತ್ತೆ. ಅಂದ್ರೆ ವೈರಾಗ್ಯ ಅಭ್ಯಾಸ ವೈರಾಗ್ಯ ಇವೆರಡರಿಂದಲೂ ಕೂಡ ಬರುತ್ತೆ ಅಂತಿದ್ದಾನೆ. ಆದರೆ ಅಲ್ಲಿ ಸಂಕ್ಷೇಪವಾಗಿ ಅಷ್ಟೇ ಹೇಳಿದ್ದಾನೆ, ಅದನ್ನು ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಯಾವುದೇ ಒಂದು ಅಲ್ಲಿ ಕೃಷ್ಣ ಹೇಳಿದ್ದು, ನೀನು ಅಭ್ಯಾಸ ಮಾಡಬೇಕು ವೈರಾಗ್ಯ ಮಾಡಬೇಕು, ಅದೇ ಯಾವುದೇ ಒಂದು ಮಾಡಿದ್ರೆ ಏನು ಆಗೋದಿಲ್ಲವೋ ಆಗತ್ತೋ ಅಂತೇಳಿ ಅದನ್ನು ಸ್ವಲ್ಪ ನಾವು ಮನನೆ ಮಾಡಿದ್ರೆ ಗೊತ್ತಾಗುತ್ತೆ ಸಮಾಧಾನ ಏನಂತ ಹೇಳಿದ್ರೆ. ಅಭ್ಯಾಸ ಅಂದ್ರೇನು? ರಿಪಿಟೇಟಿವ್ ಪ್ರಾಕ್ಟೀಸ್, ವೈರಾಗ್ಯ ಅವಿರಾಗದ ಭಾವನೆ. ಅಭ್ಯಾಸ ಮಾಡಿ ವೈರಾಗ್ಯವಿಲ್ಲದೆ ಇರೋದು, ಇಲ್ಲ ವೈರಾಗ್ಯ ಮಾಡಿ ಅಭ್ಯಾಸವಿಲ್ಲದೆ ಇರೋದು, ಇದು ಮಾಡಿದ್ರೆ ಏನಾಗುತ್ತೆ ಅಂತ ಸಂಶಯ ಬಂದ್ರೆ, ಯಾರಿಗಾದ್ರೆ ವೈರಾಗ್ಯವಿರುತ್ತೋ, ವೈರಾಗ್ಯ ಅಂದ್ರೆ ನಾನೇನ್ ಹೇಳಿದೆ, ವಿಷಯ ಸುಖಗಳಲ್ಲಿ ಅನುರಕ್ತಿ ಇಲ್ಲ, ಭಗವಂತನಲ್ಲಿಯೇ ಅನುರಕ್ತಿ ಇದೆ, ಇಂತಹ ಅವನು ಆಟೋಮ್ಯಾಟಿಕ್ ಆಗಿ ಅಭ್ಯಾಸ ಮಾಡೇ ಬಿಡ್ತಾನೆ. ಸೊ ವೈರಾಗ್ಯ ಇದ್ದು ಅಭ್ಯಾಸ ಮಾಡದೇ ಇರೋದು ಇಟ್ಸ್ ನಾಟ್ ಪಾಸಿಬಲ್. ವೈರಾಗ್ಯದ ಭಾವನೆ ಬಂತೋ, ಅದು ಸ್ಥಿರವಾಯಿತೋ, ಆ ವೈರಾಗ್ಯ ಭಾವನೆ ಮನಸ್ಸಲ್ಲಿ ನೆಲೆಸಿ ಇಟ್ಟುತ್ತೋ, ಅವನು ಅಭ್ಯಾಸ ಮಾಡೇ ಮಾಡ್ತಾನೆ. ಸೊ ಆ ಕಾರಣದ ವೈರಾಗ್ಯವಿದ್ದು ಅಭ್ಯಾಸ ಮಾಡದೇ ಇರೋದು ಇಟ್ಸ್ ನಾಟ್ ಪಾಸಿಬಲ್. ಸರಿ, ಅಭ್ಯಾಸ ಮಾಡ್ತಾನೆ ವೈರಾಗ್ಯವಿಲ್ಲ, ಇದು ಸಾಧ್ಯವಾಗುತ್ತಾ ಅಂತ ಹೇಳಿದ್ರೆ ಇದು ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಅವನಿಗೆ ವೈರಾಗ್ಯವೇ ಇಲ್ಲದೆ ಅಭ್ಯಾಸ ಮಾಡ್ತಾ ಮಾಡ್ತಾ ಇದ್ದಾನೆ, ವೈರಾಗ್ಯವಿಲ್ಲ. ಅವನ ಅಭ್ಯಾಸ ಒಂದೆರಡು ಸಲ ಮಾಡಿದ್ರೆ ಬಿಡ್ರಾಯ್ ಬಿಟ್ಬಿಡ್ತಾನೆ. ವೈರಾಗ್ಯವಿಲ್ಲ, ಅಭ್ಯಾಸ ಮಾತ್ರ ಮಾಡ್ತಾ ಇರ್ತಾನೆ, ವೈರಾಗ್ಯವಿಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಆಲ್ಸೋ ನಾಟ್ ಪಾಸಿಬಲ್. ಅಭ್ಯಾಸ ಯಾರಾದ್ರೆ ಮತ್ತು 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 ಮಾಡ್ತಾ ಇದ್ದಾನೆ ಅಂದ್ರೆ ವೈರಾಗ್ಯವಿದ್ದರೆ ಅಭ್ಯಾಸ ಮಾಡ್ತಾನೆ, ಅಭ್ಯಾಸ ಮಾಡ್ತಾ ಇದ್ದಾನೆ ದಟ್ಸ್ ಅನ್ ಇಂಡಿಕೇಶನ್ ವೈರಾಗ್ಯ ಇದೆ ಅಂತ ಅರ್ಥ. ಸೊ ನಿತ್ಯ ಅಭ್ಯಾಸ ಮಾಡುವವನು, ನಿತ್ಯ ವೈರಾಗ್ಯ ಇರುವವನು ಇಬ್ಬರು ಒಬ್ಬರೇ. ಸೊ ಎರಡು ಬೇಕಾ ಅಂದ್ರೆ ಎರಡು ಇದು ಒಟ್ಟಿಗೆ ಹೋ, ಎರಡು ಗಾಡಿ ಚಕ್ರಗಳಿದ್ದಂತೆ ಎರಡು ಒಟ್ಟಿಗೆ ಹೋಗುವಂತಹದ್ದು. ಸೊ ಯಾವುದೇ ಒಂದರಿಂದ ಆಗತ್ತಾ ಅಂತ ಹೇಳಿದ್ರೆ ಯಾವುದೋ ಒಂದು ಅನ್ನೋದೇ ಪಾಸಿಬಲ್ ಅಲ್ಲ, ಎರಡೂ ಇರುತ್ತೆ. ಎಲ್ಲಿ ಎಲ್ಲಿ ಆದ್ರೆ ಇದಿರುತ್ತೋ ಅದಿರುತ್ತೆ, ಅದಿರುತ್ತೆ ಇದಿರುತ್ತೆ. ಸೊ ಈ ಕಾರಣದಿಂದ ಅದಕ್ಕೆ ಕೃಷ್ಣ ಹೇಳುವಾಗ ಅಭ್ಯಾಸ ಏನದು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ ಚಕಾರವನ್ನು ಹಾಕಿದ್ದಾರೆ. ಚಕಾರದಿಂದ ನಮಗೆ ಸಮಾಧಾನ ಸಿಗುತ್ತೆ, ಎರಡು ಒಟ್ಟಿಗೆ ಹೋ, ಎರಡೂ ಆಗತ್ತೆ, ಎರಡೂ ಬೇಕು, ಎರಡರಿಂದಲೂ ಆಗತ್ತೆ ಅಂತ ಹೇಳಿ ಶ್ರೀ ಕೃಷ್ಣ ಪರಮಾತ್ಮ ಆ ಚಕಾರದಿಂದ ನಮಗೂ ಅದನ್ನು ತಿಳಿಸಿಕೊಟ್ಟಿದ್ದಾನೆ. ಇಲ್ಲಿಗೆ ಇವತ್ತಿಂದು ಮುಗಿಸ್ತಾ ಇದ್ದೀವಿ, ನೆಕ್ಸ್ಟ್ ವಾರ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನ ವಾ ಅನುಸು ಸ್ವಭಾವಾತ್ ಕರೋಮಿ ಇತಿ ಸಕಲಂ ಪರಸ್ಮೇ ಶ್ರೀಮನ್ನಾರಾಯಣ ಸಂಪ್ರಯಂತ. ಶ್ರೀಕೃಷ್ಣಾರ್ಪಣಮಸ್ತು.
Conference recording has stopped.
ನಮಸ್ಕಾರ ರೀ.
ನಮಸ್ಕಾರ.
ಇದು ಮೂವತ್ತೆರಡನೇ ಶ್ಲೋಕದಲ್ಲಿ ಬಂದು ಯಾವುದಕ್ಕೋಸ್ಕರ ಬಂದು ಎರಡು ದರ ಬಂದು ವಾ ಪ್ರಯೋಗ ಮಾಡಿದ್ದಾರೆ?
ಸುಖಂ ವಾ ಎರಿವಾ ದುಃಖಂ ಅಂತಲ್ವಾ?
ಹೌದ್ರಿ.
ಎರಡು ಸತಿ ಯಾಕೆ ವಾ ಪ್ರಯೋಗ ಮಾಡಿದ್ದಾರಂದ್ರೆ, ಒಂದು ವಾಕಾರ ನಾವು ನಮಗೆ ಸುಖ ಇದ್ದರೆ ಅವ್ರಿಗೂ ಸುಖ ಬೇಕಂತ ಬಯಸುತ್ತೀವಿ, ಅದಕ್ಕೆ ಒಂದು ವಾ ಸುಖಂ ವಾ ಅದು ಬೇಕು ಬೇಕು ಅಂತ ಬಯಸುವುದು, ದುಃಖಂ ವಾ ಅದು ಬೇಡ ಬೇಡ ಅಂತ ಬಯಸುವುದು. ಎರಡೂ ಬೇಕು ಅಂತ, ಸುಖಂ ದುಃಖಂ ಎರಡೂ ಬೇಕಂತ ಹೇಳಿದರೆ ದೆನ್ ಒಂದು ವಾ ಸಾಕು. ಒಂದು ವಾ ಏನು ಕೊಡುತ್ತೆ? ನಮಗೆ ಸುಖ ಹೇಗಿದೋ ಅವನಿಗೂ ಸುಖ ಹಾಗೆ ಬೇಕು ಅಂತ ಹೇಳುವಂತದ್ದು. ನಮಗೆ ದುಃಖ ಹೇಗೆ ಬೇಡವೋ ಅವನಿಗೂ ದುಃಖ ಅಂದ್ರೆ ಭಗವದ್ ಭಕ್ತನಿಗೂ ದುಃಖ ಬೇಡ ಅಂತ ಬಯಸಬೇಕು. ಅದಕ್ಕೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ನಲ್ಲಿ ಒಂದು ಬೇಕು ಬೇಕು, ನಮಗೆ ಹೇಗೆ ಬೇಕು ಅವನಿಗೂ ಹಾಗೆ ಬೇಕು, ನಮಗೆ ಹೇಗೆ ಬೇಡವೋ ಅವನಿಗೂ ಹಾಗೂ ಬೇಡ. ಸೊ ಎರಡು ಅಪೋಸಿಟ್ ಡೈರೆಕ್ಷನ್ ಹೋಗುವುದ ಕಾರಣದಿಂದ ಸುಖಂ ವಾ ಎದಿವಾ ದುಃಖಂ ಅಂತ ಹೇಳಿ ಎರಡು ಸತಿ ವಾ ಪ್ರಯೋಗ ಮಾಡಿದ್ದಾರೆ.